ನಿಷ್ಪದ್ಯತೆ ಎನ್ನುವ ವಾಕ್ಯ. ಸತತ್ರ ಪರಿಯೇತಿ ಶ್ರುತ್ಯೈಕ್ಯ ಪ್ರತೀತೆಶ್ಚ ಆಗಿ ಹೇಳಿದ ನೋಡ್ರಿ. ಆ ಶ್ರುತಿನೇ ಬೇರೆ, ಈ ಶ್ರುತಿನೇ ಬೇರೆ. ಶ್ರೇಧರೂಪೇಣ ಅಭಿನಿಷ್ಪದ್ಯತೆ ಎಂಬ ಪ್ರಸಂಗ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರೆ, ಹಾಗಿದ್ದರೆ ಅಲ್ಲಿ ಏನಿದೆ? ಶ್ರುತ್ಯೈಕ್ಯ ಪ್ರತೀತೆಶ್ಚ ಕಂಟಿನ್ಯೂಷನ್, ಅದು ಅದೇ ಶ್ರುತಿ, ಒಂದೇ ಶ್ರುತಿ ಎರಡನ್ನು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ಅವನು ಸ್ವರೂಪದಿಂದ ಕೂಡಿದವನಾಗಿರ್ತಾನೆ ಅಂತಲೂ ಹೇಳ್ತಾ ಇದೆ. ಜೊತೆಗೆ ಪರಿಯೇತಿ ಜಕ್ಷನ್ ಕ್ರೀಡನ ರಮಮಾಣ ಅಂತಲೂ ಹೇಳ್ತಾ ಇದೆ. ಇದೊಂದು ಶ್ರುತಿ, ಅದೊಂದು ಶ್ರುತಿಯಾಗಿದ್ರೆ ಏನು ಮಾಡ್ಬೋದಾಗಿತ್ತು? ಇದು ಸಂಬಂಧಪಟ್ಟಿದ್ದು ಬೇರೆ, ವಿಚಾರಕ್ಕೆ ಇದು ಬೇರೆ ಅಂತ ಹೇಳ್ಬೋದಾಗಿತ್ತು. ಶ್ರುತ್ಯೈಕ್ಯ ಪ್ರತೀತೆಶ್ಚ ಒಂದೇ ಶ್ರುತಿ ಹೇಳ್ತಾ ಇರೋದರಿಂದ ಅದಕ್ಕೆ ಈ ಭಾಗ ಇದಕ್ಕೆ ಈ ಅರ್ಥ ಅಂದರೆ ಅರ್ಥವನ್ನು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಏವಂ ಭೂತಶ್ಚಾಪಿ ಪ್ರಕರಣತ್ವ ಪರಿಕಲ್ಪ್ಯ ಶ್ರುತಿಪಾಠ ಅಂಗೀಕಾರೇ ಸಾ ಶ್ರುತಿರಪಿ ಏವಂ ವಿಭಜ್ಯ ಇಂ ಯೋಜ ಇಂ ಯೋಜಯಿತು ನ ಶಕ್ಯ ಇತಿ ಶ್ರುತೇರೇವ ಅಭಾವ ಪ್ರಸಂಗ. ಇಲ್ಲ ಇಲ್ಲ, ನಾವೇನು ಮಾಡ್ತೀವಿ ಅಂದರೆ ಒಂದೇ ಶ್ರುತಿ ಇರಬಹುದು. ಏವಂ ಭೂತಶ್ಚಾಪಿ ಪ್ರಕರಣತ್ವ ಪರಿಕಲ್ಪ್ಯ, ಪ್ರಕರಣ ಅನ್ನೋದನ್ನು ಕಲ್ಪಿಸಿಬಿಟ್ಟು, ಕಾಂಟೆಕ್ಸ್ಟ್ ಅನ್ನೋದು ಕಲ್ಪನೆ ಮಾಡಿಬಿಟ್ಟು, ಶ್ರುತಿಪಾಠ ಅಂಗೀಕಾರೇ ಆ ಶ್ರುತಿಗೆ ಈ ಶ್ರುತಿಯಿಂದ ಬಾಧ ಬರೋದರಿಂದ, ಆ ಶ್ರುತಿ ಆ ಶ್ರುತಿಗೆ ಪರಿಯೇತಿ ಜಕ್ಷನ್ ಅನ್ನೋದಕ್ಕೆ ಈ ಶ್ರುತಿಯ ಬಾಧ ಬರೋದರಿಂದ ಏನಂತ ಮಾಡಬೇಕು? ಅದು ಅಮುಕ್ತನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೇನೆ ಅಂತ ಹೇಳಿದರೆ ಹಾಗೆ ಮಾಡಿಕೊಡೋದು. ಹಾಗಿದ್ದರೆ ಬಾಧ ಅಂಗೀಕಾರೇ ಸಾ ಶ್ರುತಿರಪಿ ಏವಂ ವಿಭಜ್ಯ ಕಿಂ ಯೋಜಯಿತು ನ ಶಕ್ಯ ಶ್ರುತಿಯರೇ ವಹೋಪ್ರಭ. ಹಾಗಿದ್ದರೆ ಶ್ರುತಿನ ಹೀಗೆ ಗುಟ್ಟಬಡ್ಡಾಕ್ ಮಾಡಬಾರದು, ಆ ರೀತಿ ಮಾಡೋಕ್ಕೆ ಬರುತ್ತೆ. ನ ಶಕ್ಯ ಇದು ಶ್ರುತಿಯರೇ ವಾಹ ಪ್ರಸಂಗ, ಬರೀ ಎಲ್ಲಿಗೆ ಹೋಗುತ್ತಾಗ ಶ್ರುತಿ ನಿಲ್ದಾಗತ್ತೆ. ಅವನ ಪ್ರಕಾರ ಏನೂ ಇಲ್ಲ ಅಂತಕ್ಕಂಥ ಅರ್ಥ ಮಾಡೋದಾದರೆ ಏನಿರೋದಿಲ್ಲ, ಆಗಲ್ಲಿ ಶ್ರುತಿನೇ ಇರೋದು. ಅವರ ಇವಾಗಲೂ ಕೂಡ ಬ್ರಹ್ಮೈಕ್ಯ ಒಂದೇ ಹೇಳೋರಿಗೆ ಏನು ಉಳಿಯೋದಿಲ್ಲ. ಕೊನೆಗೆ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತ ಹೇಳಿದರೆ ವೇದಗಳು ಏನಾಯ್ತು ಅಲ್ಲಿಗೆ? ಹೌದಂತೇರಿ, ಆದರೆ ಸರಿಯಲ್ಲ. ಸತ್ಯಂ ಜ್ಞಾನಮಿತ್ಯಾದವಪಿ ಸತ್ಯವಿತ್ಯಸ್ಯ ಅನ್ಯಮಿತಿ ಅನೇನ ಅನ್ವಯ ಇತ್ಯಾದಿ ಪ್ರಸಂಗಾತ್. ಈ ರೀತಿ ಒಡೆದು ಒಡೆದು ಬೇರೆದಕ್ಕೆ ಅನ್ವಯ ಮಾಡೋದಾದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವಾಕ್ಯದೊಳಗೆ ಸತ್ಯಂ ಜ್ಞಾನಂ ಅನ್ನೋದನ್ನು ಅಲ್ಲಿಗೆ ಬ್ರಹ್ಮನಿಗೆ ಅನ್ವಯ ಮಾಡಿದ್ರೆ ಇನ್ನೆಲ್ಲ ಅನ್ವಯ ಮಾಡಿದರೆ ಆಯ್ತು. ಹಾಗಿದ್ರೆ ಹೋದ್ರೆ ಒಂದು ಕಡೆ ಷಷ್ಠ ಶ್ರುತ್ಯೈಕ್ಯ ಇದ್ದ ಕಾಲಕ್ಕೂ ಕೂಡ ಅಲ್ಲಿರೋ ವಿಶೇಷಣೆಗಳನ್ನು ನೇರವಾಗಿ ಅನ್ವಯ ಮಾಡದೇನೆ ಬೇರೆ ಯಾವುದಕ್ಕೂ ಅನ್ವಯ ಮಾಡ್ತೀನಿ ಅಂತ ಶ್ರುತಿನ ಒಡೆದು ಹೇಳೋದಾದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂದರೆ ಬದಲಾಯಿಸಿಲ್ಲ ಅವರು, ಹಾಗೆ ಇಟ್ಕೊಂಡಿದ್ದ ಅಲ್ಲೂ ಬದಲಾಯಿಸ್ಬೇಕಾಗಿತ್ತು. ಹಾಗಿದ್ರೆ ಅರ್ಥ ಆಯ್ತಾ? ಬ್ರಹ್ಮ ಲಕ್ಷಣ ಅಲ್ಲೇ ಅಲ್ಲ. ಹಾಗಿದ್ರೆ ಸತ್ಯಂ ಜ್ಞಾನ ಮನಂತ ಅಂಬೋದು ಏನಾಗೋದಿಲ್ಲ, ಬ್ರಹ್ಮ ಲಕ್ಷಣನೇ ಆಗೋದಿಲ್ಲ. ಲಕ್ಷಣ ಆಗ ನಿಮ್ಮ ಬ್ರಹ್ಮ ಸಿದ್ಧನೇ ಆಗೋದಿಲ್ಲ ಆ ರೀತಿ ಹೇಳಿಬಿಟ್ರೆ. ಇದರಿಂದ ಏನು ಹೇಳಿದಾಗ ತೊಟ್ಟಿನ ಮೇಲೆ ಅಂದರೆ ಒಂದೇ ಶ್ರುತಿಯೊಳಗೆ ಜೀವ ಮುಕ್ತನೂ ಆಗ್ತಾನೋ ಅಂತಲೂ ಹೇಳಿಬಿಟ್ಟು ಅವನಿಗೆ ಈ ಓಡಾಟ ಇತ್ಯಾದಿ ಆನಂದ ಇತ್ಯಾದಿ ಹೇಳಿರೋದ್ರಿಂದ ಕೃತಿಮತ್ವ ಒಂದು ಕಾರ್ಯದಲ್ಲಿ ತೊಡಗಿರುವಿಕೆ ಅನ್ನೋದು ಮುಕ್ತನಲ್ಲೂ ಕೂಡ ಇದೇ ಅಂತ ಒಪ್ಪಬೇಕೆ ಹೊರತು ಅದಿದೆ. ಆದ್ದರಿಂದ ಅಲ್ಲಿ ಬಂದಿರೋ ಮುಕ್ತಿ ಮುಕ್ತಿನೇ ಅಲ್ಲ, ಅಲ್ಲಿ ಪ್ರಸಕ್ತನಾದವನು ಮುಕ್ತನೇ ಅಲ್ಲ ಅಮುಕ್ತ, ಈ ರೀತಿ ವಾದ ಮಾಡಕೂಡುದು. ಶ್ರುತ್ಯೈಕ್ಯ ಇದ್ದ ಕಾಲಕ್ಕೆ ಅದನ್ನು ಒಡಿಲಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಒಡೆದು ಮಾಡ್ತೀನಿ ಅಂತ ಹೇಳಿದರೆ ನೀನು ಒಡೆದ ಇನ್ನೊಂದು ರೀತಿ ಒಡಿಲಕ್ಕೂ ಬರುತ್ತೆ. ಹಾಗಿದ್ರೆ ಸತ್ಯ ಶ್ರುತಿನೇ ಇಲ್ದಾಗತ್ತೆ ಒಂದು, ಅಥವಾ ಬೇರೆ ಎಲ್ಲ ಪ್ರಸಂಗದ ರೀತಿ ಮಾಡಕ್ಕೆ ಹೊರಟುಬಿಟ್ರೆ ಮುಖ್ಯ ಉದ್ದೇಶನೇ ಸಿದ್ಧವಾಗೋದೇ ಇಲ್ಲ. ನಚ ಪರಂ ಏನೋ ಯುಕ್ತನಿಗೆ ಕೃತಿಮತ್ವ, ಕೃತಿಮತ್ವ ಇದೆ. ಕೃತಿಮತ್ವ ಇದೆ ಅಂದರೆ ಏನೋ ಕ್ರಿಯೆ ಇದೆ. ಆ ಕ್ರಿಯೆ ಎಲ್ಲ ಕ್ರಿಯೆ ಸೇರ್ಕೊಂಬಿಟ್ಟು, ಯಾವ ಕ್ರಿಯಾ ಜ್ಞಾನ ಇಚ್ಛಾ ಕ್ರಿಯಾ ಭೋಗ ಎಲ್ಲ ಸೇರ್ಕೊಂಬಿಟ್ಟು ಗೊತ್ತಾಯ್ತಾ? ಅದು ಮುಕ್ತಿಯಲ್ಲಿ ಅವನ ಪ್ರಕಾರ ಏನು ಹೇಳ್ತಾರೆ, ಯಾವ ಭೋಗಾದಿ ಏನೂ ಇಲ್ಲದೆ ಇರತಕ್ಕಂಥ ಅವಸ್ಥೆ ಮುಕ್ತಿ ಅಂತ ಹೇಳೋದಕ್ಕೊಂಡು ಶ್ರುತಿಗೆ ವಿರೋಧ. ಅದು ಶ್ರುತಿಗೆ ವಿರೋಧ. ಆ ಶ್ರುತಿಗೆ ವಿರೋಧ ಅಂತ ಹೇಳಿದ ತಕ್ಷಣ ಶ್ರುತಿ ವಿರೋಧ ಬರೋದಿಲ್ಲ, ಆ ಬೇರೆ ಬೇರೆ ಪ್ರಸಂಗ ಅಂತ ಹೇಳಿದ. ಇಲ್ಲ ಅದೇ ಪ್ರಸಂಗ ಅಂತ ಹೇಳಿ ಸಮನ್ವಯ ಮಾಡಿದ. ನಚ ಪರಂಜ್ಯೋತಿ ಶಬ್ದೇನ ಆದಿತ್ಯ ಜ್ಯೋತಿರಂಗೀಕಾರೇ ಸತೇಜಸಿ ಸೂರ್ಯೇ ಸಂಪನ್ನೋ ಯಥಾ ಪಾದೋದರ ತ್ವಚಾ ವಿಧಿರ್ಮುಚ್ಯತೆ ಏವಂ ಹೈವ ಸಪಾಪ್ಮನ ವಿಧಿರ್ಮುಕ್ತ ಇತ್ಯಾದಿನ ಏಕಾರ್ಥತಾ ಇತಿ ಪ್ರಯೋಜನಂ. ಅಥ ಕಿಮುಚ್ಯತೆ ಪರಂ ಜ್ಯೋತಿರಿತಿ ಆತ್ಮೈವ ಪರಂಜ್ಯೋತಿ ಸಹಿ ಪರಮೋ ದ್ಯೋತತೆ ಜೀವಾಚ್ಯ ಅಜೀವಾಚ್ಯ ತಸ್ಮಾದಾಹು ಪರಂಜ್ಯೋತಿ ಇತಿ ಸಮೇಶ ಜೀವೋ ಅಭಿಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಇತಿ ತಶ್ಚೈವ ಪರಂಜ್ಯೋತಿಷ್ಟೋಕ್ತೇ ಸಾವಕಾಶಲಿಂಗಾತ್ ನಿರವಕಾಶ ಶ್ರುತೇರೇವ ಬಲವತ್ವಾತ್. ಅಲ್ಲೇನಾಗಿದೆ, ಪರಂಜ್ಯೋತಿರುಪಸಂಪದ್ಯ ಶ್ವೇನರೂಪೇಣ ಅಭಿನಿಷ್ಪದ್ಯತೆ ಅಂತಿದೆ. ಶ್ವೇನರೂಪೇಣ ಅಭಿನಿಷ್ಪದ್ಯತೆ ಮುಕ್ತನ ವಿಚಾರ, ಅದು ಸ್ವರೂಪ ಬಂದೋಯಿತು. ಪರಂಜ್ಯೋತಿನ ಹೊಂದಿದ ಮೇಲೆ ಸ್ವರೂಪದ ಇನ್ನೇನು ಬರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರಿ ನೀವು. ಹೋದಲ್ಲೋ ಅದು ಒಪ್ಪೋದಿಲ್ಲ ಅನ್ನೋ. ಇಲ್ಲಿ ಪರಂಜ್ಯೋತಿ ಅಂದರೆ ವಿಷ್ಣು ಅಂತ ಅರ್ಥ ಮಾಡಬೇಡಿ, ಪರಬ್ರಹ್ಮ ಅಂತ ಅರ್ಥ ಮಾಡಲೇಬಾರದು ಅಂತ ಅವನು ಹೇಳ್ತಾನೆ. ಏನೇಳ್ತ ಅರ್ಥ ಮಾಡಬೇಕು, ಬರೀ ಸೂರ್ಯ ಅಂತ ಅರ್ಥ ಮಾಡೋಣ. ಇದೆ ಪರಂಜ್ಯೋತಿ ಶಬ್ದೇನ ಆದಿತ್ಯ ಜ್ಯೋತಿ ರಂಗೀಕಾರೇ ಆದಿತ್ಯ ಜ್ಯೋತಿ ಅಂತ ತಿಳ್ಕೊಂಬಿಡೋಣ. ಅವ ನಿಮಗೇನು ಬರೋದಿಲ್ಲ, ಮುಕ್ತಿ ಎಂಬ ಪ್ರಸಕ್ತಿ ಬರೋದೇ ಇಲ್ಲ ಅಂತ ಹೇಳ್ತಾನೆ. ಆ ರೀತಿ ಅರ್ಥ ಮಾಡೋದಕ್ಕೆ ಅನುಕೂಲ ಇದೆ ಅಂದರೆ, ಅನುಕೂಲ ಏನಿದೆ ಅಂದರೆ ಕೊಡ್ತಾನೆ ಅಲ್ಲಿ ವಾಕ್ಯನ. ಸತೇಜಸಿ ಸೂರ್ಯೇ ಸಂಪನ್ನೋ, ಅವನು ತೇಜಸ್ಸಾದ ಸೂರ್ಯನಲ್ಲಿ ಸೇರಿದವನಾಗಿ, ಯಥಾ ಪಾದೋದರ ತ್ವಚಾ ವಿನಿರ್ಮುಚ್ಚತೆ, ಪಾದೋದರ ಸರ್ಪ ನಿನ್ನೆ ಬಂದಿತ್ತದು ಅದು ಹೇಗೆ ವಿನಿರ್ಮುಚ್ಚತೆ ಪೊರೆಯನ್ನು ಕಳಿಸ್ಕೊಂಡ್ಬಿಡಬೇಕು, ಏವಂ ಹೈವಸ ಪಾಪನ ವಿನಿರ್ಮುಕ್ತ, ಅವನು ಹಾಗೆ ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ, ಇತ್ಯಾದಿನ ಏಕಾರ್ಥತಾ ಇತಿ ಪ್ರಯೋಜನ. ಪರಂಜ್ಯೋತಿ ಶಬ್ದಕ್ಕೆ ಅರ್ಥ ಯಾತಕ್ಕೆ ಭಾಳ ಮುಂದೆ ಸೂರ್ಯ ಅಂತಿದೆ, ಸೂರ್ಯ ಅಂತ ಇರೋದು ಇನ್ನು ಗಮಕ. ಪರಂಜ್ಯೋತಿ ಜ್ಯೋತಿ ಸೂರ್ಯನಲ್ಲಿದೆ, ಮುಂದೆ ಸೂರ್ಯನಿಗೆ ಸೂರ್ಯನಲ್ಲಿ ಹೋಗ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಸೂರ್ಯ ಅಂತ ಅರ್ಥ ಮಾಡೋಣ ಅಂತೇಳಿ ಅದಕ್ಕೆ ಹೇಳ್ತಾರೆ. ಹಾಗೆ ಮಾಡಬಾರದು. ಯಾತಕ್ಕೆ ಅಥ ಕಿ ಮುಚ್ಚತೆ ಪರಂಜ್ಯೋತಿರಿ ಜ್ಯೋತಿರೀತಿ ಪ್ರಶ್ನೆ ಹಾಕ್ಕೊಂಡಿದ್ದಾರೆ. ಅಲ್ಲಿ ದೇವರನ್ನು ಪರಂಜ್ಯೋತಿ ಅಂತ ಕರೆದು ದೇವರನ್ನು ಪರಂಜ್ಯೋತಿ ಅಂತ ಯಾತಕ್ಕೆ ಕರಿಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಏನಂತ, ಪರಂಜೋ ಆತ್ಮೈವ ಪರಂಜ್ಯೋತಿ, ನೋಡಿ ಸೂರ್ಯ ಇವ ಅಂತ ಹೇಳಿ, ಸೂರ್ಯ ಇವ ಅಲ್ಲ, ಆತ್ಮೈವ ಪರಂಜ್ಯೋತಿ ಸಹಿ ಪರಮೋದ್ಯೋತತೆ ಜೀವಾಚ್ಯ ಅಜೀವಾಚ್ಯ, ಜೀವರಿಗಿಂತ ಅಜೀವರಿಗಿಂತ ಉತ್ತಮನಾಗಿ ಪ್ರಕಾಶಿಸೋದ್ರಿಂದ ದೇವನಿಗೆ ಅಂತ ಕರೀತಾರೆ ಪರಂಜ್ಯೋತಿ ಅಂತ ಕರೀತಾರೆ. ಪರಂಜ್ ತಸ್ಮಾದ್ ಆಹು ಪರಂಜ್ಯೋತಿರೀತಿ ತಮೇಶ ಜೀವೋ ಅಭಿಸಂಪದ್ಯ ಶ್ರೀನ ರೂಪೇಣ ಅಭಿನಿಷ್ಪದ್ಯತೆ. ಅಂತ ಪರಂಜ್ಯೋತಿಯನ್ನು ಜೀವ ಹೊಂದಿ ಸ್ವೇನ ರೂಪೇಣ ಸ್ವರೂಪದೊಂದಿಗೆ ಇರ್ತಾನೆ ಅಂತ ಹೇಳಿದ ಮೇಲೆ, ಇಲ್ಲಿ ಬಂದಿರತಕ್ಕಂಥ ಪರಂಜ್ಯೋತಿ ಪರಬ್ರಹ್ಮನೇ ಹೊರತು ಜೂರ್ಯ ಅಲ್ಲ. ಇದು ತಷ್ಟೇ ಒಂದು ದೃಷ್ಟಿಯಿಂದ ಏನಾಯ್ತು, ಇದು ಕೂಡ ಎಲ್ಲಿಗೆ ಹೋದಾಗ್ತದೆ, ಇದು ಶಬ್ದ ಮಾಡಿದ್ರೆ ಪರಂಜ್ಯೋತಿ ಶಬ್ದ ಜ್ಯೋತಿ ಜ್ಯೋತಿರ ದರ್ಶನ ಆಗ್ತಿದ್ದ ಹಾಗೆ ಅದಕ್ಕೆ ಇನ್ನೊಂದು ರೀತಿಯಾದ ಸಮನ್ವಯ ಮಾಡ್ತಾ ಇಲ್ಲ. ಸಮನ್ವಯ ಅದೇ ಹೇಳಿದೆ, ಎಲ್ಲದರಲ್ಲೂ ಸಮನ್ವಯ ಅಧ್ಯಯನ ಇದೆ, ಎಲ್ಲದರಲ್ಲೂ ಎಲ್ಲ ಅಧ್ಯಯನ ಇದೆ. ಪ್ರಾಯಕತ್ವಾತ್ ಅಧ್ಯಾಯ ಭೇದಶ್ಚ ಅಂತ ಹೇಳ್ತಾರೆ, ಅದು ನೆನಪಿರಬೇಕು. ಸಾವಕಾಶ ಲಿಂಗಾತ್ ನಿರವಕಾಶ ಶ್ರುತೇರೇವ ಬಲವತ್ವಾತ್, ಅವನೇನು ಹೇಳಿದ ನೋಡಿ, ಅಲ್ಲಿ ತೇಜಸ್ಸಿ ಸೂರ್ಯ ಸಂಪನ್ನ ಪರಂಜ್ಯೋತಿ ಅಂತ ಹೇಳಬೇಕಾದ್ರೆ ಸೂರ್ಯ ಅಂತ ಹೇಳೋದಕ್ಕೊಂದು ಕಾರಣ ಕೊಟ್ಟಿವಲ್ಲ ನಾವು ಅಂತ ಕೇಳಿದರೆ, ಅದು ಸಾವಕಾಶವಾದ ಯುಕ್ತಿ ಅದು. ಇದು ನಿರವಕಾಶವಾದದ್ದು ಯಾವುದದು, ಸಹಿ ಪರಮೋ ದ್ಯೋತತೆ ಜೀವಾಚ್ಯ ಅಜೀವಾಚ್ಯ ತಸ್ಮಾತಾಹು ಪರಂಜ್ಯೋತಿ ಎಂಬ ನಿರವಕಾಶ ಶ್ರುತಿ ಅದು. ಸಾವಕಾಶ ಲಿಂಗಕ್ಕಿಂತ ನಿರವಕಾಶ ಶ್ರುತಿ ದೊಡ್ಡದು. ಸಾವಕಾಶ ಲಿಂಗ ಅಂದ್ರೇನೋ ಒಂದು ಯುಕ್ತಿ ಇದೆ, ಆ ಕಡೆ ಆಗ್ಬೋದು ಈ ಕಡೆ ಆಗ್ಬೋದು. ನಿರವಕಾಶ ಶ್ರುತಿ ಅಂದ್ರೇನೋ ಸ್ಪಷ್ಟವಾದ ಮಾತಿದೆ, ಆ ಕಡೆ ಈ ಕಡೆ ವಾಲ್ತಕ್ಕಂಥ ಯುಕ್ತಿಗಿಂತ ಸ್ಪಷ್ಟವಾಗಿರ್ತಕ್ಕಂಥ ಶ್ರುತಿವಾಕ್ಯ ಹೆಚ್ಚು ಪ್ರಮಾಣವಾದ್ದರಿಂದ ಪರಂಜ್ಯೋತಿ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಮಾಡಬೇಕೇ ಹೊರತು ಬೇರೆ ಅಲ್ಲ. ನಚ ಪರಮಗತಿತ್ವಾತ್ ಈಶ್ವರ ಮುಕ್ತ ಅಭಿಭೋಗಾಹ ಮುಕ್ತೌ ಭವಂತಿ, ಈಶ್ವರಶ್ಚ ಸದೈವ ಪೂರ್ಣ ಆನಂದತ್ವಾತ್ ಅಭೋಗಶ್ಯಾಪಿ ಸಂಭವಾದಿತಿ ವಾಚ್ಯಂ. ಪೂರ್ಣಾನಂದ ಪೂರ್ಣಭಕ್ ಪೂರ್ಣಕರ್ತ ಪೂರ್ಣಜ್ಞಾನ ಪೂರ್ಣಭಾಹ ಪೂರ್ಣಶಕ್ತಿ, ಆಶ್ಚರ್ಯತ್ವಾದ ಭಗವಾನ್ ವಾಸುದೇವೋ ವಿರುದ್ಧ ಶಕ್ತಿ ನಚ ದೋಷಸ್ಪೃಗೀಶಃ ಇತಿ ಆಶ್ಚರ್ಯತಯೈವ ಬ್ರಹ್ಮಣಃ ಉಭಯೋಕ್ತೇ. ಸಾವಕಾಶೋಪಪತ್ತಿ ಮಾತ್ರಾತ್ ನಿರವಕಾಶ ಶ್ರುತಿಯುಕ್ತೋಪಪತ್ತೇರೇವ ಫಲವತ್ವಾ ಆಗಿ ಹೇಳ್ತಾರೆ. ಮತ್ತಿನ್ನೊಂದು ಪ್ರಶ್ನೆ ಮಾಡ್ತಾರೆ, ನಚ ಪರಮಗತಿತ್ವಾತ್ ಈಶ್ವರ ಅಭುಕ್ತಾಪಿ ಭೋಗಾಹ ಭುಕ್ತೌ ಭವಂತಿ. ಈ ಭೋಗ ಇದೆ ಅಂತ ಒಪ್ಪಿಕೊಂಡಾಯ್ತು, ಈಗ ಎಂಥ ಭೋಗ ಇದೆ ಅಂತ ಪ್ರಶ್ನೆ. ಈಗ ಎಷ್ಟು ಭೋಗ ಅಂದರೆ ಅತಿರೇಕ ಕೊಟ್ಬೇಕು, ಭೋಗನೇ ಇಲ್ಲ ಅಂತ ಹೇಳಿದವನು ಎಲ್ಲಿ ಬಂದ? ಈಗ ಈಶ್ವರಿಗೂ ಸಿಗದೇ ಇರತಕ್ಕಂಥ ವಿಶೇಷ ಭೋಗ ಸಿಗುತ್ತೆ ಶುರು ಮಾಡಿಬಿಟ್ಟು. ಈಶ್ವರಿಗೂ ಸಿಗದೇ ಇರತಕ್ಕಂಥ ವಿಶೇಷ ಭೋಗಗಳು ಉಂಟು. ಯಾಕೆ ಪರಮಗತಿ ಅಂತ ಕರೆದ್ರೆ ನೀವೀಗ ಪರಮಗತಿ ಅಂತ ಹೇಳಿದ ಮೇಲೆ ಅಬೌವ್ ಎವ್ರಿಥಿಂಗ್, ಈಶ್ವರನಿಗೂ ಕೂಡ ದೊರಕದೇ ಇರತಕ್ಕಂಥ ವಿಶೇಷ ಭೋಗಗಳನ್ನು ಮುಕ್ತಿಯಲ್ಲಿ ಹೊಂದಲಿಕ್ಕೆ ಸಾಧ್ಯ ಅಂತ ಅರ್ಥ ಮಾಡಬಹುದಾ ಅಂದರೆ ಇಲ್ಲ. ಈಶ್ವರಸ್ಥ ಸ್ವತಯವ ಪೂರ್ಣಾನಂದತ್ವಾತ್ ಅಭೋಗಶ್ಚಾಪಿ ಸಂಭವಾದಿತಿ ವಾಚ್ಯಂ. ಇನ್ನು ಈಶ್ವರನಿಗೆ ಮತ್ತು ಮುಕ್ತನಿಗೇನು ವ್ಯತ್ಯಾಸ ಅಂದರೆ, ಈಶ್ವರ ಏನಾಗಿದ್ದಾನೆ, ಸ್ವತಯವ ಪೂರ್ಣಾನಂದ, ಆದ್ದರಿಂದ ಅವನಿಗೆ ಬೇರೆ ಭೋಗ ಬೇಕಿಲ್ಲ. ಆದರೆ ಜೀವನಿಗೆ ಏನಾಯ್ತು, ಅವನಿಗೆ ಸ್ವತಃ ಪೂರ್ಣಾನಂದನಲ್ಲ, ಮುಕ್ತಿ ಹೋಗಿಬಿಟ್ಟಿದ್ದಾನಾದ್ರಿಂದ ಸ್ಪೆಷಲಿ ಏನಿದೆ, ಒಳ್ಳೆ ಬೆನಿಫಿಟ್ ಇದೆ ಅಂತ ಯಾಕೆ ಹೇಳಬಾರದು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ, ಅದು ಒಟ್ಟಿನ ಮೇಲೆ ದೇವರಿಗೂ ಸಿಗದೇ ಇರತಕ್ಕಂಥ ವಿಶೇಷವಾದ ಭೋಗ ಯಾರಿಗುಂಟು, ಮುಕ್ತನಿಗುಂಟು ಅಂತ ಯಾಕೆ ಹೇಳಬಾರದು. ಏನೂ ಭೋಗ ಇಲ್ಲ ಅನ್ನೋ ವಾದದಿಂದ ದೇವರನ್ನು ಮೀಸ ಭೋಗ ಕೊಟ್ಟುಬಿಡಿ. ಎಷ್ಟೊಂದು ಲೋಕದೊಳಗೆ ಹೇಗಾಗುತ್ತೆ ಕೊಟ್ಟ ಎಷ್ಟೊತ್ತಲ್ಲ, ಸ್ಕೇಲ್ ರಿವೈಸ್ ಆಗುತ್ತಲ್ಲ, ಹೆಚ್ಚು ಬೆನಿಫಿಟ್ ಯಾರಿಗಾಗುತ್ತೆ, ಬಿಗಿನರ್ಸ್ಗೆ ಆಗುತ್ತೆ. ಮೇಲಿದ್ದವರು ಜಾಸ್ತಿ ಆಗೋದಿಲ್ಲ, ಆ ಯುಕ್ತಿ ಇಟ್ಕೊಂಡು ಮಾತಾಡ್ತಾರೆ ಹೆಚ್ಚು ಕಡಿಮೆ. ಸೊ ದೇವರಿಗೆ ಆಯ್ತಾ, ಯಾರಿಗೆ ಬೆನಿಫಿಟ್ ಜಾಸ್ತಿ, ದೇವರಿಗೆ ಹಾಗೆ ಒಂದೇ ರೀತಿ ಇದ್ದಾರೆ ಅಷ್ಟೇ, ಏನಂತ ಚೇಂಜ್ ಇಲ್ಲ. ಇವರಿಗೆ ಒಂಥರ ಚೇಂಜ್ ಬಂದಾಗಾಯ್ತಲ್ಲ, ಅದೇನಾಯ್ತು, ಇವನಿಗೆ ಜಾಸ್ತಿ ಭೋಗ ಯಾಕೆ ಸಿಗಬಾರ್ದು ಅದಕ್ಕೆ ಹೇಳಿದರು. ಆ ಕಲ್ಪನೆ ಮಾಡಬಾರ್ದು, ಈಶ್ವರನಿಗೆ ಸಿಗದೇ ಇರತಕ್ಕಂಥ ಭೋಗ ಅನ್ನೋ ಕಲ್ಪನೆಯೇ ಸರಿಯಲ್ಲ. ಯಾತಕ್ಕೆ ಪೂರ್ಣಾನಂದ ಅಂತ ಕರೆದ ಮೇಲೆ ದೇವ್ರಿ ಸಿಗದ್ರೆ ಹೋಗೋದ ಅರ್ಥ ಏನದಕ್ಕಾಗ? ಪೂರ್ಣಾನಂದ ಅಂತ ಕರೆದ ಮೇಲೆ ದೇವ್ರಿ ಸಿಗದ್ರೆ ಹೋಗೋದ ಅರ್ಥ ಮಾಡಕ್ ಬರತ್ತಾ? ಸಾಧ್ಯ ಇಲ್ಲ. ಆ ಮಾತು ಆಕೆ ಒತ್ತು ಕೊಡ್ತ, ಅವನ ಮಾತಿಗೆ ಅದೇ ವಿರುದ್ಧ ಅದು. ಈಶ್ವರ ಪೂರ್ಣಾನಂದನಾಗಿರೋದ್ರಿಂದಾನೇ ಅದು ಹೆಚ್ಚಿನ ಭೋಗ ಪಡದೇ ಇರಲಿ ಅಂತ ಕೇಳಿದ. ಹಾಗಲ್ಲ, ಪೂರ್ಣಾನಂದಲ್ಲಿ ಯಾರು ಸೇರ್ಕೊಂಡ್ಬಿಡತ್ತೆ? ಎಷ್ಟು ಹೆಚ್ಚಿನ ಭೋಗ ಇವನು ತೊಗೊಂಡು ಕೂಡ ಯಾರು ಸೇರಿರ್ಬೇಕದ? ವರ್ಕರಿಗೆ ಎಷ್ಟೇ ಸಂಬಳ ಜಾಸ್ತಿ ಆದರೂ ಕೂಡ ಲಾಭ ಯಾರಿಗೆ ಜಾಸ್ತಿ? ಪ್ರೊಪ್ರೈಟರಿಗೆ. ಪ್ರೊಪ್ರೈಟರ್ ಬಿಡಿ, ಅವ್ರಿಗೆ ಸ್ಕೇಲೇ ಇಲ್ಲಲ್ಲ, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಆಗ ಹಾಗೆ ಅವನಿಗೆ ಜಾಸ್ತಿ ಸಂಬಳ ಬರೋದ್ರಿಂದ ಇವರಿಗೆ ಕೊಡ್ತಿರೋದು, ಇಲ್ಲದ್ರೆ ಕೊಡ್ತಿದ್ದೆ ಅಲ್ಲಿ ಬಂದು. ಪೂರ್ಣಾನಂದ, ಪೂರ್ಣ ಭುಕ್, ಪೂರ್ಣಕರ್ತ, ಪೂರ್ಣ ಜ್ಞಾನ, ಪೂರ್ಣಭಾಹ, ಪೂರ್ಣಶಕ್ತಿ. ಇದು ನಾರಾಯಣಂ ಗುಣೈಸ್ತರ ವೈರುದೀರ್ಣಂ ಅಂತ ಬಂತಲ್ಲ ವ್ಯಾಖ್ಯಾನ ಇದ್ದಾಗ. ಪರಮಾತ್ಮ ಪೂರ್ಣಾನಂದ ಆಗಿದ್ದಾನೆ, ಪೂರ್ಣ ಭುಕ್ ಆಗಿದ್ದಾನೆ ಅಂತ ಹೇಳಿದ್ರಿಂದ ಪರಮಾತ್ಮನಿಗೆ ಭೋಗ ಸಿಗದೇ ಇರತಕ್ಕಂಥ ಭೋಗದ ಭೋಗ ಇವನಿ ಸಿಗೋ ಚಾನ್ಸ್ ಇಲ್ಲ. ಪೂರ್ಣಕರ್ತ, ಪೂರ್ಣ ಜ್ಞಾನ, ಪೂರ್ಣಭಾಹ, ಪೂರ್ಣಶಕ್ತಿ. ಇದು ಒಂದು ವಾಕ್ಯ. ಇನ್ನೊಂದು ವಾಕ್ಯ, ಆಶ್ಚರ್ಯತ್ವ ಭಗವಾನ್ ವಾಸುದೇವೋ ವಿರುದ್ಧ ಶಕ್ತಿ ನಚ ದೋಷ ಸ್ಪೃಗೀಶಃ. ದೇವರೆದ್ದವರು ಅಂದರೆ ಆಶ್ಚರ್ಯವತ್ ಪಶ್ಚತಿ ಕಶ್ಚಿದೆ ನಂಬಂತಲ್ಲ ಹಾಗೆ ಆಶ್ಚರ್ಯ ಪೂರ್ಣನಾದ್ದಾರೆ. ಆಶ್ಚರ್ಯ ಪೂರ್ಣನಾದ್ದರಿಂದ ವಾಸುದೇವನು ವಿರುದ್ಧ ಶಕ್ತಿ, ವಿರುದ್ಧ ಶಕ್ತಿ ಅವನಿಗಿದೆ. ಸೋಮ್ ಸರ್ವಧರ್ಮೋಪತ್ತೇಶ್ಚಾವೋ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು. ಇನ್ನೊಂದು ಪ್ರಮಾಣ ಇದೆ, ಪರಮಾತ್ಮನಿಗೆ ಪೂರ್ಣ ಆಶ್ಚರ್ಯತಮನಾದ್ದರಿಂದ ಅವನಿಗೆ ಎಂಥ ಶಕ್ತಿ ಉಂಟು? ಬೇರೆ ಕಡೆ ಅಣೋರಣ್ಯ ಮಹತೋಮಹಿಯನ್ ಅಂದರೆ ಅರ್ಥನೇ ಇಲ್ಲ. ಅಣೋರಣ್ಯನಾದರೆ ಆಗಲಿ ಒಪ್ಪೋಣ, ಮಹತೋಮಹಿಯನ್ನಾದರೆ ಆಗಲಿ, ಎರಡು ಆಗ್ತಾರೆ ಅಂದರೆ ಅರ್ಥ ಇಲ್ಲ. ಯಾಕೆಂದರೆ ಎರಡು ಆಪೋಸಿಟ್ ಅಂತ ಆಗುತ್ತೆ. ದೇವರಿಗೆ ಅದೆಲ್ಲ ಇಲ್ಲ. ಯಾತಕ್ಕೆ? ಪೂರ್ಣನಾದವನಿಗೆ ಎರಡೂ ಉಂಟು. ಪೂರ್ಣನಾದವನಿಗೆ ಆಕಾಶ ಸೂಕ್ಷ್ಮ ಸೂಕ್ಷ್ಮದಲ್ಲೂ ಇದೆ, ಬಾಡಿ ದೊಡ್ಡದಕ್ಕಿಂತ ದೊಡ್ಡದಾಗಿಯೂ ಇದೆ. ದೇವರು ಅದಕ್ಕಿಂತ ದೊಡ್ಡವನು ಅಂದ ಮೇಲೆ ದೇವರಿಗೆ ಅದು ಸಂಭಾವಿತ ಅಲ್ಲ. ಆದ್ದರಿಂದನೇ ಭಾ ಅಂದರೆ ಪ್ರಕಾಶ, ಭಾ ಅಂದರೆ ಪ್ರಕಾಶ, ಪೂರ್ಣಭಾಹ, ಪೂರ್ಣ ಪ್ರಕಾಶ. ಸಾವಕಾಶೋಪಪತ್ತಿ ಮಾತ್ರ ನಿರವಕಾಶ ಶ್ರುತಿಯುಕ್ತೋಪತ್ತೇ ಶ್ರೀಯುಕ್ತ ಉಪಪತ್ತೇರೇವ ಬಲವತ್ವ ಇತ್ಯಾಶ್ಚರ್ಯತೆ ಬ್ರಹ್ಮಣ ಉಭಯೋಕ್ತೆ. ಪರಮಾತ್ಮ ಆಶ್ಚರ್ಯತಮನಾದ್ದರಿಂದ ಮತ್ತೆ ದೇವರಿಗೆ ಇಷ್ಟು ವಿರುದ್ಧ ಶಕ್ತಿ ಒಪ್ಪಿಕೊಂಡ್ರೂ ಕೂಡ ಏನು ಒಪ್ಕೋಬಾರ್ದು? ದೋಷ ಒಪ್ಕೋಬಾರ್ದು. ಅಚ್ಚ ದೋಷ ಸ್ಪೃಗೀಶ, ದೇವರು ದೇವರು ಆಗಿರಲಿ, ಗೊತ್ತಾಯ್ತಾ, ಉಪಾದಾನ ಕಾರಣ ಆಗಲಿ ನಿಮಿತ್ತನೋ ಕಾರಣ ಆಗಲಿ ಅಂತಾರಲ್ಲ, ವಿಶ್ವ ಹಾಗೆ ಒಪ್ಕೋಬೇಡ ಅಂತ ಕೇಳಿದರೆ ದೋಷ ದೋಷ ಬರದಂಥ ವಿರುದ್ಧ ಶಕ್ತಿ ಎಷ್ಟು ಬೇಕಾದ್ರೂ ದೇವರಲ್ಲಿ ಒಪ್ಪುವುದು. ಎಲ್ಲಿದೆ ಅದು ಕೂಡ ಏನಂತಿದೆ ಅದರೊಳಗೆ? ಶುಭಂ ಪಿಪತ್ಯಸೌ ದೇವ ನಾಶುಭಂ ತು ಹರಿ ಪಿಬೇತ್ ಅಂತ ಹೇಳಿದ್ದಾರೆ. ಅದರಲ್ಲಿ ಸಾರಭುಕ್ತವೇ ಸಾರಭುಕ್ತವೇ ಹೊರತು ಅಸಾರಭುಕ್ತರು ಅಲ್ಲ. ನೋಡೋದಕ್ಕೆ ಏನು ಕಾಣಿಸುತ್ತದೆ? ಲೋಕದಲ್ಲಿ ಹೇಳೋದು ಹಾಗೆ ಬಾಳೆಣ್ಣೆ ತಿಂದರು, ನಾನೇ ನೋಡಿದ್ರೆ ಸಣ್ಣಾರೆ ತಿಂದರು, ಎಷ್ಟು ಒತ್ತೇಳಿದ್ರು ಕೂಡ ಸಿಪ್ಪೆ ತೆಗೆತಿದ್ರು ಅಂತಲೇ ಅರ್ಥ. ಸಿಪ್ಪೆ ಸಮೇತ ತಿಂದ್ರೆ ಅಷ್ಟು ಒತ್ತೇಳಿತೀರಿ ಅಂದರೆ ಸಿಪ್ಪೆ ಸಮೇತ ತಿಂದಿರಬೇಕು ಅಂತ ಹೇಳ್ತಾರೆ ಯಾರು ಕೂಡ. ಹೇಳೋದು ಯಾರು ಹೀಗೆ ಹೇಳೋದಿಲ್ಲ, ಬಾಳೆಹಣ್ಣನ್ನ ಸಿಪ್ಪೆ ಬಿಸಾಡಿ ತಿರುಳು ತಿಂದರು ಅಂತ ಯಾರಿಗೂ ಹೇಳೋದಿಲ್ಲ. ಬಟ್ ಹೇಳೋದಿಗೆಲ್ಲ ಅರ್ಥ ಅದು. ಅದೇ ರೀತಿ ದೇವರು ತಿಂದ ಅಂತೇಳಿದ ಏನರ್ಥ? ಸಾರಭುಕ್ತರು ಹೊರತು ಇದೆಲ್ಲ ಅಲ್ಲ ಅಂತ. ಸಾರಭುಕ್ತರು ಅಲ್ಲ ಅಂದರೆ ಅಂದರೆ ಪರಮಾತ್ಮ ಅಭೇದ ಚಿಂತನೆ ಅಂದರೆ ಈಗ ಉದಾಹರಣೆ ಯಾವುದೋ ದೇವರ ನೈವೇದ್ಯ ಇಟ್ಟ ಒಂದು ಪದಾರ್ಥ, ಅದರಲ್ಲಿ ರಸ ಇದೆ, ಅತ್ಯಂತ ಸಾರಭೂತವಾದ ರಸ ಇದೆ, ಅದು ದೇವರು ಸ್ವೀಕಾರ ಮಾಡ್ತಾರೆ. ಬಟ್ ಈ ಸಾರಭೂತವಾದ ರಸದಲ್ಲಿ ಯಾರ ಸನ್ನಿಧಾನ ಇರೋದು? ತಂದೆ, ಗೊತ್ತಾಯ್ತಾ. ಆದ್ದರಿಂದ ಹೊಸದಾಗಿ ಏನೋ ಬಂದಿಲ್ಲ ದೇವರಿಗೆ, ಮತ್ತೆ ಅನಂತ ರೂಪಗಳನ್ನು ಇಲ್ಲೇ ಇಟ್ಟಿದ್ದಾರೆ, ಎಲ್ಲ ಕಡೆ ಇಟ್ಬಿಟ್ಟಿದ್ದಾರೆ. ಯಾವುದೇ ಸಾರ ರೂಪ ಅತ್ಯಂತ ಸಾರ ಅಂದ್ರೆ ಏನಾಗಿರ್ಬೇಕು? ಕೊನೆಗೆ ಇಲ್ಲಿ ದೇವರಾಗಿರ್ಬೇಕು, ರಸೋವೈ ಸಹ. ಅದು ಹಾಗೇನು ಹಲ್ಲಲ್ಲಿ ಏನಿದೆ ಕೊನೆಗೆ? ಇಲ್ಲ, ತಿಂದ ಅಂತ ಅರ್ಥ ಅಲ್ಲ, ಆ ತನ್ನ ರೂಪ ಒಂದ ಮಾಡ್ಕೊಂಡ ಅಂತ ಅರ್ಥ. ತಂದೆ ರೂಪ ಒಂದು ಮಾಡ್ಕೊಂಡ, ಅದಕ್ಕೇನಂತ ಹೇಳ್ತಾರೆ? ಅಲ್ಲ, ಅದು ದ್ರವ್ಯ ದೃಷ್ಟಿಯಿಂದ ಬಾಯಲ್ಲಿ ಇಟ್ಕೊಂಡ. ಬಟ್ ದ್ರವ್ಯದೊಳಗೆ ಇರೋದೇನಲ್ಲಿ ಅಷ್ಟೇ, ಅದು ನಾವು ಹೇಳಿ ಬಾಳೆಹಣ್ಣು ತಿಂದ ಅಂತ ಹೇಳಿ ಅರ್ಥ ಮಾಡ್ತೀವಲ್ಲ. ಹಾಗೆ ಕಾಂಡಿದ್ದು ಜನಕ್ಕೆ ಹಾಗೆ ಕಾಣಿಸ್ತದೆ, ತಗೊಂಡಿದ್ದು ಮಾತ್ರ ಯಾವುದನ್ನ ಸಾರಣೆ. ಮತ್ತೆ ಇನ್ನೂ ಹೇಳಕ್ಕೆ ಬರ್ತದೆ, ಸ್ವಾಮಿ ಮಠ ಮಠ ಮಧ್ಯಾಹ್ನ ಕೊಟ್ಟೆ ಹಣ್ಣು ಎಲ್ಲ ತೊಗೊಂಡ್ಬಿಟ್ರು ಅಂತ ಹೇಳೋದು. ಮತ್ತೆ ಅದು ರಿಸೀವ್ ಮಾಡಿದ್ದಾರೆ ಅಷ್ಟೇ, ಇವ್ನ ಪ್ರಕಾರ ಅವನು ಸೇನಂತ ಮಾಡಿಬಿಡ್ತಾನೆ. ತಿಂದು ಅದು ಏಕಾಶಿ ಕೊಟ್ಟಿದ್ದು ಜೊತೆಗೆ ಇಷ್ಟು ಹಣ್ಣು ಕೊಟ್ಟೆ ಎಲ್ಲ ತಿಂದುಬಿಟ್ರು ಅಂತ ಹೇಳಿದ್ರೆ, ಕೊಟ್ಟೆ ಎಂಬುದು ಕರೆಕ್ಟು, ತೊಗೊಂಡಿರೋಬೋದು ಕರೆಕ್ಟು, ಏನಲ್ಲ ಅಲ್ಲಿ ತಿಂದ್ರು ಅಂಬುದು ತಪ್ಪು, ತಿಂದ್ರು ಅಂತ ಹೇಳಿದ್ರೆ ಅಲ್ಲಿ ಕೂಡ ಸಿಪ್ಪೆ ಸಮೇತ ತಿಂದ್ರು ಮತ್ತೆ ತಪ್ಪು. ಆ ದೃಷ್ಟಿಯಿಂದ ಆ ಪದ ಎಷ್ಟೇ ನಾವು ವಿಶೇಷ ಇದ್ರು ಕೂಡ ವಿಶೇಷ ತಂದೆ ಆದ ಅರ್ಥ ಇರುತ್ತೆ. ಅರ್ಥ ತಕ್ಕಂತೆ ಉಪಯೋಗಿಸ್ಬೇಕು ತನ್ನ ರೂಪ. ಕೊನೆಗೆ ಅಲ್ಟಿಮೇಟಾಗಿ ಯಾವುದೇ ವಸ್ತುವಿನೊಳಗೆ ಏನಿದೆ, ನಾವೇ ಹೊತ್ತು ಊಟ ಮಾಡಬೇಕಾದ್ರೆ ವಾಸ್ತವ್ಯ ಅನ್ನದಲ್ಲಿ ಯಾರಿದ್ದಾರೆ ಅಂತ ಊಟ ಮಾಡ್ತೇವೆ ಅಂತ, ನಾವೇ ಅನ್ನದಲ್ಲಿ ಕೇಶವತ್ತು ಊಟ ಮಾಡಬೇಕಾದ್ರೆ ದೇವರು ತನ್ನ ರೂಪನ ತಾನೇ ಇದು ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಏನಂತ ಕರೀತಾರೆ? ನೈವೇದ್ಯ ಅಂದರೆ ರೂಪ ರೂಪಗಳಿಗೆ ಅಭೇದ ಪದಾರ್ಥಗತ ರೂಪಕ್ಕೂ ಆ ಪ್ರತಿಮಾಗತ ಅಥವಾ ಸಾರಿಗ್ರಹವಾದಿಗತ ರೂಪಕ್ಕೂ ಅಭೇದ ಚಿಂತನೆ ಏನಂತ ಕರೀತಾರೆ, ನೈವೇದ್ಯ ಅಂತ ಹೇಳ್ಬೇಕಷ್ಟೆ.
ಬೇರೆ ಸ್ವೀಕಾರ ಜ್ಞಾನಿಗಳಿಗೆ ಹೇಳಿಲ್ಲ ಅಂದ್ರೆ ದೇವರಿಗೆ ಅಪ್ಲೈ ಆಗತ್ತಾ?
ಸಾವಕಾಶೋಪಪತ್ತಿ ಮಾತ್ರಾತ್ ನಿರವಕಾಶ ಶ್ರುತಿಯುಕ್ತೋಪತ್ತೇರೇವ ಬಲವತ್ವಾತ್. ಅಲ್ರಿ, ಎಂತ ಯುಕ್ತಿ ಕೊಟ್ಟಿವಲ್ಲ ಅವಂತ ಕೇಳಿದೆ. ಏನು ಯುಕ್ತಿ ಕೊಟ್ಟಿದ್ದೆ ನಾವು? ಪರಮಾತ್ಮ ಪೂರ್ಣನಾದ್ದರಿಂದ ಅವನಿಗೆ ಹೊಸ್ತಾಗಿ ಏನೂ ಬರೋದಿಲ್ಲ, ಜೀವ ಮಾತ್ರ ಹೊಸ್ತಾಗಿ ತಿಂತಾನೆ ಅಂತ ಹೇಳಿದ್ರೆ ಯುಕ್ತಿ ಆಗಲಿಲ್ಲ ಅಂತ ಕೇಳಿದರೆ ಯುಕ್ತಿ ಅಲ್ಲದು. ಎಂಥ ಯುಕ್ತಿ ಅದು?
ಸಾವಕಾಶೋಪಿ ಮಾತ್ರಾತ್ ನಿರವಕಾಶ ಶ್ರುತಿಯುಕ್ತೋಪತ್ತೇರೇವ.
ನಿರವಕಾಶ ಶ್ರುತಿ, ಪೂರ್ಣ ಆನಂದ, ಪೂರ್ಣ ಭುಕ್, ಪೂರ್ಣಕರ್ತ, ನಿರವಕಾಶ ಶ್ರುತಿ. ಯುಕ್ತಿ ಅದಕ್ಕೆ ವಿರುದ್ಧ ಶಕ್ತಿ ನಜ ದೋಷ ಸ್ಪೃಗೀಶಃ ಇದೆಲ್ಲ ಹೇಳಿದ್ರಿಂದ ಯುಕ್ತಿ ಸಮೇತವಾದ ನಿರವಕಾಶ ಶ್ರುತಿ, ಮತ್ತೆ ಅದು ಸಾವಕಾಶವಾದ ಯುಕ್ತಿ ಅಷ್ಟೇ. ಅದರಿಂದ ಆ ರೀತಿ ವಾದ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು.
ಬಲವತ್ವಾ ನಚ ಪಾರಗತತ್ವಾತ್ ಮುಕ್ತಸ್ಯ ಚಿನ್ಮಾತ್ರ ದೇಹೋಪಿ ನಾಸ್ತಿ ಇತಿ ವಾಚ್ಯಂ. ಅಕೃತ್ರಿಮತ್ವಾತ್ ತಸ್ಯ ದೇಹಸ್ಯ ಅಪಿ ಅನಪಗಮಾ. ಈ ಮುಂದಿನ ವಾಕ್ಯ ಈಗ ದೇವರಿಗೆ ದೇವರಿಗೆ ಆಯ್ತು, ಭೋಗ ಒಪ್ಕೊಂಡಿದ್ದಾಯ್ತು. ಈಗ ಈ ಮುಕ್ತ ಜೀವನ ದೇಹ ಇದೆಯೋ ಇಲ್ಲೋ ಅಂತ ಪ್ರಶ್ನೆ. ದೇಹ ಇದೆಯೋ ಇಲ್ವೋ, ತುಂಬ ಜನ ಏನು ತಿಳ್ಕೊಂಬಿಟ್ಟು ದೇಹ ಇಲ್ಲ ಮುಕ್ತ ದೇಹ. ದೇಹ ಇದ್ದರೆ ಅವ್ರಿಗೆ ಏನು ಭಯ ಅಂದರೆ, ದೇಹ ಇದ್ರೆ ಏನಾಗಬೇಕು? ಅಲ್ಲಿ ನಾಶ ಆಗಬೇಕಾಗುತ್ತೆ. ದೇವರಿಗೆ ದೇಹ ಒಪ್ಲಕ್ಕೆ ತಯಾರಿಲ್ಲ ಅವರು. ದೇವರಿಗೆ ದೇಹ ಒಪ್ಪಿದ್ರೆ ದೇವ್ರು ನಾಶವಾಗ್ಬಿಡ್ತಾನೆ ಅಂತ ಹೇಳಿ ದೇವ್ರನ್ನ ಏನಂತ ಕರೀತಾರೆ? ನಿರಾಕಾರ ಅಂತ ಕರೀತಾರೆ, ನಿರಾಕಾರ. ಸೊ ದೇವರೇ ನಿರಾಕಾರನ ಆದಮೇಲೆ ಮುಕ್ತಿ ಕೂಡ ದೇವರೇ ನಿರಾಕಾರನ ಆದಾಗ ಮುಕ್ತಿ ಹೊಂದಿದ ಜೀವ ಏನಾಗಬೇಕು? ನಿರಾಕಾರನ ಆಗಬೇಕು ಅಂತ ವಾದ. ಅದಕ್ಕೆ ಹೇಳುತ್ತಾರೆ ಹಾಗೆ ಹೇಳಬಾರ್ದು. ಜೀವನಿಗೇನಿದೆ? ದೇಹ ಇದೆ. ನಚ ಪಾರಗತತ್ವಾತ್ ಮುಕ್ತಸ್ಯ ಚಿನ್ಮಾತ್ರ ದೇಹೋಪಿ ನಾಸ್ತಿ ಇತಿ ವಾಚ್ಯಂ. ಜೀವನಿಗೆ ಎಂಥ ದೇಹ ಇದೆ ಮುಕ್ತಿಯಲ್ಲಿ? ಸ್ವರೂಪ ದೇಹ ಇದೆ. ಸ್ವರೂಪ ದೇಹ ಅಂದರೆ ಏನರ್ಥ? ಚಿನ್ಮಾತ್ರ ದೇಹ ಅಂತ ಅಲ್ರಿ. ಹಾಗಲ್ಲಿ ಪಾರಗತ ಅಂದಮೇಲೆ ಎಲ್ಲ ಬಿಟ್ಟೋದನು ಅಂತ ಅರ್ಥ ಇರ್ಬೇಕು. ಎಲ್ಲ ಬಿಟ್ಟೋದನು, ಆದ್ದರಿಂದ ಏನು ಬಿಟ್ಟೋಗಿದ್ದಾನೆ? ದೇವನು ಬಿಟ್ಟೋಗ್ಬಿಟ್ಟಿದ್ದಾನೆ. ಯಾಕೆ ತಿಳ್ಕೊಬಾರದು ಅಂತ ಕೇಳಿದರೆ ಅರ್ಥ ಮಾಡಬಾರದು. ನಾಸ್ತಿ ಇತಿ ವಾಚ್ಯಂ. ಅಕೃತ್ರಿಮತ್ವ ಆತ್ಮಸ್ಯ ದೇಹಸ್ಯಾಪಿ ಅನಾಮಗಮ. ಆ ದೇಹ ಬಿಟ್ಟಿದ್ದಾನೆ ಅಂತ ಎಲ್ಲೆಲ್ಲಿ ಹೇಳ್ತಾರೋ, ಯಾವ ದೇಹ ಬಿಟ್ಟಿದ್ದಾನೋ ಅವನು? ಕೃತ್ರಿಮ ದೇಹ ಬಿಟ್ಟಿದ್ದಾನೆ. ಇದು ಎಂಥ ದೇಹ ಇದು? ಅರವಿನ ದೇಹ ಅದು? ಸ್ವಾಭಾವಿಕವಾದ ದೇಹ. ಸ್ವಾಭಾವಿಕವಾದ ದೇಹ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಕೃತ್ರಿಮತ್ವ ತಸ್ಯ ದೇಹಸ್ಯಾಪಿ ಅನಭಗಮ. ಅದು ಕೃತ್ರಿಮ ಅಂದರೆ ಹೊರಗಿಂದಲ್ಲ, ಅದು ಸುಳ್ಳು ಅಂತ ಅರ್ಥ ಅಲ್ಲ, ಹೊರಗಿಂದಲ್ಲ ಅದು. ದೇರ್ಫೋರ್ ಹೋಗೋ ಚಾನ್ಸೇ ಇಲ್ಲ. ಹೊರಗಿಂದಲ್ಲ ಅಂದ್ರೆ ಹೋಗೋ ಚಾನ್ಸ್ ಇಲ್ಲ. ಎಲ್ಲಿ 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 ಎಂಥ ಗುಣಗಳಿವೆ ಇಲ್ಲಿ? ಎಲ್ಲ ಅಪ್ರಾಕೃತ, ಪ್ರಾಕೃತ ಇಲ್ಲ. ದೇರ್ಫೋರ್ ಪ್ರಾಕೃತ ಇಲ್ಲ ಅಂತ ತಕ್ಷಣ ಅವನೇನು ತಿಳ್ಕೊಂಡ? ದೇಹ ಕೂಡ ಎಂಥ ದೇಹ ಮತ್ತೆ? ಅದು ಅಲ್ಲ ಪ್ರಾಕೃತ ಅಲ್ಲ, ಅದು ಚಿನ್ಮಾತ್ರ ದೇಹಗಳೇ. ಬಟ್ಟೆ ಬದಲಾಗ್ತೀನಿ, ಮಡಿದೆ ಇನ್ನೊಂದು ಬಟ್ಟೆ. ಎಂಥ ಬಟ್ಟೆ ಅದು? ಮಡಿ ಬಟ್ಟೆ ಅಷ್ಟೇ ಹೊರತು ಬಟ್ಟೆ ಬಲ್ಲಿ ಮಡಿಲಿ ಬಟ್ಟೆ ಬದಲಾಯಿಸಿದ ಮೇಲೆ ಅದು ಮೈಲಿಗೆ ಬಟ್ಟೆ ಬದಲಾಯಿಸಿದ್ರೆ ಬಂದು ಮೈಲಿಗೆ ಆಗಿಬಿಡ್ತಾನೆ. ಅರ್ಥ ಆಯ್ತಾ? ಶುದ್ಧ ಸತ್ವ ಶಬ್ದಕ್ಕೆ ಅದೇ ಅರ್ಥ. ಶುದ್ಧ ಸತ್ವ ಅಪ್ರಾಕೃತನೇ ಶುದ್ಧ ಸತ್ವ ಅಂತ ಕರೆಯೋದು. ಇದು ಶುದ್ಧ ಸತ್ವ ಅಲ್ಲೇ ಅಲ್ಲ, ಪ್ರಕೃತಿಯಲ್ಲಿ ಸತ್ವ. ಎಂಥ ಸತ್ವ ಅದು? ಅಶುದ್ಧ ಸತ್ವನೇ. ಏನೇನು ಹೇಳ್ಕೊಳ್ಳಿ, ತೇಜ ಸಾವರ ಹೇಳಿದ್ರು ಕೂಡ ಏನಾಗಿರ್ಬೇಕದ? ಪ್ರಾಕೃತ ಆಗಿರ್ಬೇಕು, ಸಾಧ್ಯನೇ ಇಲ್ಲ. ಅಪ್ರಾಕೃತ ಲಕ್ಷ್ಮೀಮಯ ಅಂತ ಹೇಳಿ ಲಕ್ಷ್ಮೀ ಪ್ರಾಕೃತಗಳಾಗಿದ್ರೆ ವೈಕುಂಠ ಲೋಕಾಗಿ ಎಂಥ ಲೋಕಗಳವೆಲ್ಲ ಶ್ರೀರೂಪವಾದ ಲೋಕಗಳು. ಸೊ ಲಕ್ಷ್ಮೀದೇವಿ ಪ್ರಾಕೃತ ತೋಪಕ್ಕಾಗತ್ತಾ? ಸಾಧ್ಯ ಇಲ್ಲ. ನಚ ಪಾರ ಅದರ ಮುಕ್ತರಿಗೆ ಏನು ಬೆನಿಫಿಟ್ ಹೇಳ್ತಾರೆ ಅಂದರೆ, ಬೇಕಾದ್ರೆ ಮುಕ್ತಿ ಹೋಗಿಬಿಟ್ಟಿದ್ದಾರೆ. ಈ ಭೂಲೋಕಕ್ಕೆ ಬರಬಹುದು, ಇಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಯಾವ ಕಾಂಟ್ಯಾಕ್ಟ್ ಬರೋದಿಲ್ಲ ಅವರಿಗೆ, ಪ್ರಾಕೃತ ಯಾವ ಕಾಂಟ್ಯಾಕ್ಟು ಬರೋದು. ಸೊ ದೇವರು ಎಲ್ಲ ಕಡೆ ಇದ್ದರೆ ಹೇಗೆ ದೇವ್ರಿಗೆ ಕಾಂಟ್ಯಾಕ್ಟ್ ಇಲ್ವೋ ಆ ಥರ ಮುಕ್ತನಿಗೆ ಎಲ್ಲ ಕಡೆ ಓಡಾಡೋ ಶಕ್ತಿನೂ ಇದೆ, ಅದರ ಕಾಂಟ್ಯಾಕ್ಟ್ ಮಾತ್ರ ಬರೋದಿಲ್ಲ. ಹಾಗೆ ಬೋರ್ಡ್ ಕಾಂಟ್ಯಾಕ್ಟ್ ಬರೋದಂತೆ ಇರ್ತಾರೆ. ಅದು ಮುಂದೆ ಬರುತ್ತೆ. ಜಗತ್ ವ್ಯಾಪಾರ ವಜ್ಯಂ ಅಂದ್ರೇನು? ಏನು ಅಂದ್ರೆ ಏನರ್ಥ ಅದಕ್ಕೆ? ಏನಿಲ್ಲ, ಈ ರಿಟೈರ್ ಆದವನಿಗೆ ಆಫೀಸ್ ಕೆಲಸ ಕೈ ಹಾಕಾಗಿಲ್ಲ ಅಷ್ಟೇ, ಮನೆ ಊಟ ಮಾಡಬಾರ್ದು ಅಂತ ಹೇಳ್ತಾರ? ಆಫೀಸ್ ಕೆಲಸ ಏನು ಮಾಡಾಗಿ, ಒಂದು ಫೈಲ್ ಬಿಟ್ಟಾಗಿಲ್ಲ ಅವನು. ಅರ್ಥ ಆಯ್ತಾ? ಅದು ಜಗತ್ ವ್ಯಾಪಾರ ಇಲ್ಲ ಅಂದ್ರೆ ಆಫೀಸ್ ವ್ಯಾಪಾರ ಇಲ್ಲ ರಿಟೈರ್ಮೆಂಟ್, ರಿಟೈರ್ ಆದವನಿಗೆ. ಅರ್ಥ ಆಯ್ತಾ? ಆಫೀಸ್ ವ್ಯಾಪಾರ ಇಲ್ಲ. ಅದು ಏನಿದೆ ಅವನಿಗೆ? ಬೇರೆ ಕಾರ್ಯ ಕೆಲಸ ಇದ್ದೇ. ಆದರೆ ಜಗತ್ ವ್ಯಾಪಾರ ಇಲ್ಲ. ಜಗತ್ತಿನಲ್ಲಿ ವ್ಯಾಪಾರ ಏನಿದೆ? ಉದಾಹರಣೆಗೆ ಇಂದ್ರದೇವರಿದ್ದಾರೆ, ಈಗಿಲ್ಲಿದ್ದಾರೆ, ಏನು ಮಾಡ್ತಾರೆ ಅವರೀಗ? ತತ್ವಾಭಿಮಾನಿಗಳಾಗಿ ಪ್ರೇರೇಪಣ ಶಕ್ತಿ ಇದೆ. ಗೊತ್ತಾಯ್ತಿಲ್ಲ, ಮುಕ್ತಿಯಲ್ಲಿ ಹೋದಾಗ ಪವರ್ ಇದೆ, ಬಟ್ ಇದರಲ್ಲಿ ಇಲ್ಲಿ ಬರೋದಿಲ್ಲ ಅವರು. ಗೊತ್ತಾಯ್ತಾ? ಈಗ ರಿಟೈರ್ಡ್ ಪ್ರೊಫೆಸರ್ ಪಾಠ ಮಾಡೋಕ್ಕೆ ಬಂದರೂ ಕೂಡ ಕ್ಲಾಸಲ್ಲೂ ಪಾಠ ಮಾಡೋಂಗಿಲ್ಲ ಆ ಥರ. ಇದರ ನಿಯಾಮಕರಲ್ಲ, ಆ ಇಂದ್ರ ನಿಯಾಮಕರಲ್ಲ. ಈಗ ತತ್ವಾಭಿಮಾನಗಳು ಯಾರಿಗೆ? ತತ್ವಾಭಿಮಾನಗಳೀಗ ಹೊಸ ಇದ್ದರೆ ಅವರು. ಆ ಥರ ಜಗದ್ ವ್ಯಾಪಾರ ಇಲ್ಲ ಅಂತ ಹೇಳಿದರೆ ಹೊರತು, ಜಗದ್ ವ್ಯಾಪಾರದಲ್ಲಿ ಎರಡು ವಿಧ. ಶಕ್ತಿನೇ ಇಲ್ಲ ಅಂಬೋದು ಬೇರೆ, ಶಕ್ತಿನೇ ಇಲ್ಲ ಅಂಬೋದು ಬೇರೆ. ಅಮುಕ್ತಾವಸ್ಥೆಯಲ್ಲಿರೋ ಶಕ್ತಿಗಿಂತ ಜಾಸ್ತಿ ಇರುತ್ತೆ ಮುಕ್ತಿ ಇಲ್ಲ ಅಂದರೆ, ಶಕ್ತಿ ಇಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು. ಬಟ್ ಅದಕ್ಕೆ ಇದಕ್ಕಿಲ್ಲ ಏನೋ, ಅದಕ್ಕೆ ಫಂಕ್ಷನ್ ಇಲ್ಲ ಇಲ್ಲಿ. ಅರ್ಥಾಯ್ತಾ? ಜಗದ್ ವ್ಯಾಪಾರ ಇಲ್ಲ ಅಂದ್ರೆ ಮುಗಿದು. ಬ್ರಹ್ಮದೇವರಿಗೆ ಜಗದ್ ವ್ಯಾಪಾರ, ಬ್ರಹ್ಮದೇವರು ಜಗತ್ ಸೃಷ್ಟಿಯಾದಿಗಳನ್ನ ಮಾಡ್ತಾರೆ. ಈಗ ಮುಕ್ತ ಬ್ರಹ್ಮರು ಮಾಡ್ತಾರೋ ಅಂದ್ರೆ ಮಾಡೋದಿಲ್ಲ. ಅದಕ್ಕೆ ಜಗದ್ ವ್ಯಾಪಾರ ವರ್ಜ್ಯಮ್ಮ. ಜಗದ್ ವ್ಯಾಪಾರ ಮಾಡೋದು ಈ ಬ್ರಹ್ಮದೇವರು, ಆ ಬ್ರಹ್ಮದೇವರಲ್ಲ. ಆ ಅರ್ಥದಲ್ಲಿ ಜಗದ್ ವ್ಯಾಪಾರ ವರ್ಜ್ಯ ಮಾಡಬೇಕೆ ಹೊರತು ಈ ಅರ್ಥ ಮಾಡಬಾರ್ದು. ಏನ ಏನ ಪ್ರಾಕೃತ ಆ ಪ್ರಶ್ನೆ ಇರೋ? ಜಗದ್ ವ್ಯಾಪಾರ ಇಲ್ಲ ಅಂದ್ರೆ ಇಲ್ಲೇ ಇಲ್ಲ ಅಂತ ಅರ್ಥ. ಮುಗಿದೋಯ್ತು. ಜಗತ್ತಿಗೆ ಬರಬಹುದಂದ್ರೆ ಬರೋದು, ವ್ಯಾಪಾರ ಅಲ್ಲ ಅದು. ಈಗ ಉದಾಹರಣೆಗೆ ಇದಕ್ಕೆ ಹೋಗ್ತೀವಿ ನಾವು, ಯಾವುದಕ್ಕೆ ಫಾರಿನ್ ಯಾರೋ ಹೋಗ್ತಾನೆ ಅಂತ ತಿಳ್ಕೊಬೇಕು. ಅದು ಹೇಗೆ ಹೋಗ್ತಾನೆ? ವಿಜಿಟರ್ ಆಗಿ ಹೋಗ್ತಾನೆ. ಇನ್ನೊಬ್ಬನೇನು ಇರ್ತಾನೆ ಅವನಲ್ಲಿ, ಅಲ್ಲೇ ಏನಾಗಿರ್ತಾನೆ? ಸಿಟಿಸನ್ಶಿಪ್ ತೊಗೊಂಡ್ಬಿಡ್ತಾರೆ. ಆ ರೀತಿ ಇರೋದು ಬೇರೆ, ಗೊತ್ತಾಯ್ತಾ? ಅಲ್ಲಿ ಟ್ಯಾಕ್ಸ್ ಫೀಸ್ ಯಾವುದು ಅಲ್ಲೇ, ಅಲ್ಲಿ ಅಮೆರಿಕದಲ್ಲಿ ಇದ್ದಾನೆ ಅವನು, ಇಂಡಿಯಾದಿಂದ ಹೋಗಿದ್ದು 6 ತಿಂಗಳಿಗೆ ಟ್ಯಾಕ್ಸ್ ಅಲ್ಲಿ ಕೊಡೋದಿಲ್ಲ ಅವರು. ಟ್ಯಾಕ್ಸ್ ಅಲ್ಲಿ ಕೊಡಬೇಕಾದ ಕಾರಣ ಇಲ್ಲೇ ಇಲ್ಲ. ಯಾಕೆ? ಅಲ್ಲಿ ಇದೇ ಅಲ್ಲ ಅವನು. ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ಅಲ್ಲಿ ಎಲ್ಲಿ ಕೊಡಬೇಕು ಅವ್ನು ಇಲ್ಲೇ ಕೊಡಬೇಕು. ಈ ರೂಲ್ಸ್ ಅಲ್ಲಿ ಇದೇ ಅಪ್ಲೈ ಆಗೋದು ಅವ್ರಿಗೆ ಆ ಥರ. ಸೊ ಅವರು ಏನಾದರೂ ಬಂದರೆ ಇಲ್ಲಿಗೆ ಅವ್ರಿಗೆ ಇದ್ಯಾವುದು ಅಪ್ಲೈ ಆಗೋದಿಲ್ಲ. ಈ ಟಚ್ ನಮಗೆ ಕಣ್ಣಿಗೆ ಕಾಣದೇ ಇಲ್ಲ. ಫಸ್ಟ್ ಅವರು ಕಣ್ಣಿಗೆ ಕಾಣದೇ ಇಲ್ಲ. ಇಲ್ಲಿ ಯಾವ ನೋಡಿ ಎಂಜಾಯ್ ಮಾಡಿಹೋಗ್ಬೋದು ನಾವು, ಇದ್ವಲ್ಲ ದರಿದ್ರ ಜಾಗದಾಗ ಇದ್ವಲ್ಲಪ್ಪ ನಾವು ಅಂತೇಳಿ ಏನು ಮಾಡ್ಬೋದು? ಕೆಟ್ಟೂರಿನ ಟ್ರಾನ್ಸ್ಫರ್ ಆಗೋದು ಇನ್ಸೆಂಟ್ ಹೋದ ಕಾಲಕ್ಕೆ ಹಬ್ಬ ಇಲ್ಲಿಂದ ಹೋಗೋದು ಸಾಕಾಗೋಗುತ್ತೆ ನಮಗೆ ಅಂತ ಹೇಳ್ತಾರಲ್ಲ ಆ ಟೈಪ್. ಆ ರೀತಿಯಾಗಿ ಅಂಥ ಒಂದು ಜ್ಞಾನ ಬರಲಿಕ್ಕೆ ಅದಕ್ಕೆ ಅಂದರೆ ಅದರಿಂದ ಏನಾಗುತ್ತೆ ಅವರಿಗೆ? ಆನಂದ ಜಾಸ್ತಿ ಆಗುತ್ತೆ, ಆನಂದ ಜಾಸ್ತಿ ಆಗುತ್ತೆ. ಅದೊಂದು ಓವರ್ಕಮ್ ಮಾಡಿದ್ವಲ್ಲ ಹಬ್ಬ ಇದ್ದಾಗ ಎಷ್ಟು ಹೋಪ್ಲೆಸ್ ಇದೆ ಎಲ್ಲ ಕೂಡ. ಆ ಥರದ್ದು ಬರ್ತಾರೆ ಹೊರತು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಟ್ಕೊಳ್ಳೋದಿಲ್ಲ. ಆ ಅರ್ಥ ಸೊಳ್ಳೆ ಬರುತ್ತೆ, ಅದೇ ಹೇಳಿದ್ದಾರೆ ಈಗಾಗಲೇ. ಸೊಳ್ಳೆ ಬರುತ್ತೆ, ಇನ್ನೊಂದು ಅರ್ಥ ಬರುತ್ತೆ ಮತ್ತೆ. ಪ್ರೇತ್ಯ ಸಂಜ್ಞಾ ನಾಸ್ತಿ ಅಂತ ಹೇಳ್ತಾರೆ. ಪ್ರೇತ್ಯ ಸಂಜ್ಞೆ ಆಸ್ತಿ ಅಂದ್ರೆ ಏನರ್ಥ? ಅದಕ್ಕೆ ಇವರೇ ತಿಳ್ಕೊಂಡ್ಬಿಟ್ರಲ್ಲ, ಅಲ್ಲಿ ಹೋದ್ಮೇಲೆ ಜ್ಞಾನ ಇರೋಲ್ಲ ಅಂತ ಅರ್ಥ ಮಾಡ್ಬಿಟ್ರು. ಮುಕ್ತಿ ಹೋದ್ಮೇಲೆ ಜ್ಞಾನ ಇರೋದಿಲ್ಲ, ಏನರ್ಥ ಅದಕ್ಕೆ? ಹಾಗಾದರೆ ಅದಕ್ಕೆ ಅರ್ಥ ಬರೀತಾರೆ, ಪ್ರೇತ್ಯ ತೇಷಾಂ ಸಂಜ್ಞಾ ಯೇಷಾಂ ನಾಸ್ತಿ. ಮುಕ್ತರ ವಿಚಾರ ಸಂಸಾರಿಗಳಿಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅವ್ರಿಗೆ ತಮ್ಮ ಜ್ಞಾನ ಹೋಗ್ಬಿಟ್ರೆ ಅರ್ಥ ಮಾಡ್ಬೇಕು ಅದಕ್ಕೆ ತಿಳಿತಿಲ್ಲ. ಎರಡೂ ಅರ್ಥ ಮಾಡಿಬಿಟ್ರೆ ರೆಡಿ ಅಂತ ಅಪಾರ್ಥ. ಅವಾಗ ಜನ ಏನಂತಾರಾಗ? ಅಲ್ಲಿ ಹೋದ್ರೆ ಜ್ಞಾನ ಕಳ್ಕೊಳ್ಳೋದಾಗ ಇಲ್ಲೇ ಇರ್ತೀರ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಹೇಳ್ತಾರೆ. ನ ಪ್ರೇತ್ಯ ಸಂಜ್ಞಾ ಅಸ್ತಿ, ಎಷ್ಟು ಸುಲಭವಾದ ಅರ್ಥ ಹೇಳ್ತಾರೆ. ಇನ್ನೊಂದು ಅರ್ಥ ಮಾಡ್ತಾರೆ, ನ ಪ್ರೇತ್ಯ ಪ್ರಾಕೃತ ಜ್ಞಾನಂ ಅಸ್ತಿ. ಪ್ರಾಕೃತ ಜ್ಞಾನ ಇಲ್ಲವರು, ಎಂಥ ಜ್ಞಾನ ಇರ್ತದೆ? ಅಪ್ರಾಕೃತ ಜ್ಞಾನ ಇರ್ತದೆ. ಅಲ್ಲೇನು ಮುಕ್ತಿಯುತ ನಾಸ್ತೇವ ಏನಂತ ಹೇಳಿಬಿಡ್ತಾರೆ? ಮನೋವೃತ್ತಿ ಜ್ಞಾನ ಮುಕ್ತಿಯಲ್ಲಿ ಇಲ್ಲೇ ಇಲ್ಲ, ಅದನ್ನು ಸಂಜ್ಞಾನ ಅಸ್ತಿ ಅಂತ. ಎಷ್ಟು ಅರ್ಥ ಮಾಡೋಕೆ ಬರುತ್ತೆ? ಅವ್ರಿಗೆ ಅನರ್ಥವನ್ನೇ ಮಾಡೋದು ಯಾವಾಗಲೂ ಕೂಡ. ಎಷ್ಟು ಅರ್ಥ ಮಾಡೋ ಚಾನ್ಸ್ ಕಳ್ಕೊಂಡ್ಬಿಟ್ಕೊಂಡು ಮಾಡೋದೇನಾ? ಮಕ್ಕಳಿಗೆ ಎಷ್ಟೋ ಪದಾರ್ಥ ಇಟ್ಟಿರ್ತಾರೆ ಪಾಪ, ಎಲ್ಲ ಬಿಟ್ಬಿಟ್ಟು ಟಿಕ್ಟೊಟ್ಟಿಗೆ ಕೈ ಹಾಕುತ್ತೆ. ಅರ್ಥ ಆಯ್ತಾ? ಅವ್ರ ಸ್ವಭಾವ ಅದು ಎಂಥ ಪದಾರ್ಥ ಅದ? ಫುಡ್ ಅಲ್ಲ ಅದು, ಪ್ರಾಣ ತೆಗೆಯುತ್ತೆ. ಬಟ್ ತಮಾಷೆ ಅಲ್ಲಿಗೆ ಹೋಗುತ್ತಾರೆ ಮನಸ್ಸು. ಅದು ನಿಜವಾದ ಅರ್ಥದಲ್ಲಿ ಅಷ್ಟಲ್ಲ ಹೇಳಿ ಸಹಜವಾಗಿ ಆ ಕಡೆ ಹೋಗುತ್ತೆ. ಇದೇನು ತೋರಿಸುತ್ತೆ? ಬಾಲ ಪ್ರವೃತ್ತಿ ಅಂದರೆ ನಾಶಕರ ಪ್ರವೃತ್ತಿ ಅಂತ. ತಿಳುವಳಿಕೆ ಇಲ್ಲದವನು ಯಾವಾಗಲೂ ಕೂಡ ಕೆಟ್ಟದನ್ನು ತಿಳ್ಕೊಳ್ಳೋ ಒಳ್ಳೇದು ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಒಳ್ಳೇದು ತಿಳ್ಕೊಳ್ಳೋಕೆ ಏನು ಬೇಕು ಅವನಿಗೆ? ಭಾಳ ಎಫರ್ಟ್ಸ್ ಬೇಕು, ಭಾಳ ಎಫರ್ಟ್ಸ್ ಬೇಕು. ಇದು ಭಾರಿ ವಿಶೇಷ. ಅವರು ಸುಮ್ಮನೆ ಡ್ರೈವ್ ಮಾಡಿ ಫಸ್ಟ್ ಹೋಗೋದು ಕಾರ್ ಯಾವ ಕಡೆಗೆ? ಆ ತಗ್ಗಿಗೆ ಹೋಗೋದು ಫಸ್ಟ್. ಅದು ದ್ರೈವಿಂಗ್ ಅಂಬೋದು ಕಲ್ತ್ರ ಮತ್ತೆ ಸರಿಯ ದಾರಿಗೆ ಹೋಗ್ಬೇಕಾದ್ರೆ ಡ್ರೈವಿಂಗ್ ಬರಬೇಕು. ಬಿಡ್ಬೇಕಾದ್ರೆ ಯಾವ ಡ್ರೈವಿಂಗೂ ಬೇಕಾಗಿಲ್ಲ, ಕುತ್ಕೊಂಡು ಹೋದ್ರೆ ಬಿದ್ದೇ ಬೀಳ್ತಾರೆ ಗ್ಯಾರಂಟಿ ಗೊತ್ತಾನೆ. ಆ ರೀತಿಯಾಗಿ ಕೆಟ್ಟದ್ದಕ್ಕೆ ಹೋಗೋದು ಬಲಬೇಗಾದ್ರಿಂದ ಪರಾಂಚಿಕಾನೆ ಯತ್ರನಾಥ್ ಸ್ವಯಂ ಭೂ ಹೋಗಿದ್ದಾಗೆ ಔಟ್ ಆಫ್ ದಿ ವೇ ಹೋಗೋದು ಇಂದ್ರಿಯಗಳ ಲಕ್ಷಣ. ಪರಾಂಚಿಕಾನೆ ಎಂಬುದಕ್ಕೆ ಇನ್ನೊಂದು ಅರ್ಥ ಏನೋ ಔಟ್ ಆಫ್ ದಿ ವೇ ಅಂತ, ಹೊರಗೆ ಹೋಗೋದು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನೋ ದಾರಿ ತಪ್ಪೋದು ಇಂದ್ರಿಯಗಳ ಸ್ವಭಾವ. ಆದ್ದರಿಂದ ಇಂದ್ರಿಯಗಳು ಯಾವಾಗ ಏನು ಮಾಡ್ಕೊಂಡಿರ್ಬೇಕು? ಭಾಳ ಹುಷಾರಾಗಿ ಇಟ್ಕೊಂಡಿರ್ಬೇಕು. ಅಲ್ಲಿಗೆ ನಾಳೆ ದಿವಸ ಅವ್ರ ಮುಂದಿನ ಭಾಗ. ಓಂ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ